ಹತ್ತನೇ ಆಜ್ಞೆಯನ್ನ ಪಾಲಿಸುವಂತದ್ದು.
ಅಂಡ್ ವಿ ವಾಂಟ್ ಟು ಕಂಟಿನ್ಯೂ ಇನ್ ದಿಸ್ ಪ್ರೋಗ್ರಾಮ್ ಲುಕಿಂಗ್ ಅಟ್ ದ ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ರಿಲಿಜಿಯಸ್ ಅಂಡ್ ಬೀಯಿಂಗ್ ಸ್ಪಿರಿಚುವಲ್ ಆಸ್ ವಿ ಡಿಡ್ ಇನ್ ಅವರ್ ಲಾಸ್ಟ್ 3 ಪ್ರೋಗ್ರಾಮ್ಸ್.
ನಾವು ಹಿಂದಿನ 3 ಅಧ್ಯಯನಗಳಲ್ಲಿ ನೋಡಿಕೊಂಡಂತ ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸವನ್ನ ಇನ್ನೂ ಹೆಚ್ಚಾಗಿ ನೋಡಿಕೊಳ್ಳೋಣ.
ಲುಕ್ ಅಟ್ ಇಟ್ ಇನ್ ಅ ಲಿಟಲ್ ಮೋರ್ ಡೆಪ್ತ್ ಸೋ ದಟ್ ವಿ ಕ್ಯಾನ್ ಬಿ ಕ್ಲಿಯರ್ ಇನ್ ಅವರ್ ಓನ್ ಮೈಂಡ್ಸ್ ಆನ್ ದಿಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್.
ಇದು ಒಂದು ಬಹುಮುಖ್ಯವಾದಂತಹ ವಿಷಯವಾಗಿರುವುದರಿಂದ ಇದನ್ನ ಇನ್ನೂ ಆಳವಾಗಿ ನೋಡಿಕೊಳ್ಳೋಣ.
ಮೆನಿ ಆಫ್ ಅಸ್ ಆರ್ ಫ್ಯಾಮಿಲಿಯರ್, ಮೋಸ್ಟ್ ಆಫ್ ಅಸ್ ಐ ಥಿಂಕ್, ವಿತ್ ದ 10 ಕಮಾಂಡ್ಮೆಂಟ್ಸ್ that God gave Moses.
ದೇವರು ಮೋಶೆಗೆ ಕೊಟ್ಟಂತಹ 10 ಆಜ್ಞೆಗಳನ್ನ ನಾವೆಲ್ಲರೂ ಅರಿತಿದ್ದೇವೆ.
You may not know all of them, but it's good to know them.
ಅವೆಲ್ಲವೂ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಅವೆಲ್ಲವನ್ನು ಗೊತ್ತು ಮಾಡಿಕೊಳ್ಳುವಂತದ್ದು ಬಹುಮುಖ್ಯ.
But I want to point out something to you in those 10 commandments which you may not have noticed up until now.
ಆ 10 ಆಜ್ಞೆಗಳಲ್ಲಿ ನೀವು ಗುರುತಿಸದೇ ಇರುವಂತ ಒಂದು ಅಂಶವನ್ನ ನಾನು ನಿಮ್ಮ ಗಣನೆಗೆ ತರುವಂತ ಪ್ರಯತ್ನವನ್ನ ಮಾಡುತ್ತೇನೆ.
And as we understand that, we will see a little bit of the reason why God gave the law, even though he knew that the law could never lead anyone to becoming spiritual or to live a godly life.
ನಾವಿದನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ ಧರ್ಮಶಾಸ್ತ್ರವು ಒಬ್ಬ ಮನುಷ್ಯನನ್ನ ಆತ್ಮಿಕವಾಗಿ ಮತ್ತು ದೈವಿಕ ಜೀವಿತಕ್ಕೆ ನಡೆಸಲಿಲ್ಲವಾದರೂ ಕೂಡ ದೇವರು ಇದನ್ನ ಯಾಕೆ ಅನುಮತಿಸಿದರು ಎಂಬುವಂತಹ ಕಾರಣವನ್ನ ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳುತ್ತೇವೆ.
In fact, in Hebrews chapter 8, if you read that chapter, you will see very clearly that the old covenant was faulty.
ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನದಲ್ಲಿ ನೀವು ನೋಡಿಕೊಳ್ಳೋದೇನೆಂದ್ರೆ ಹಳೆ ಒಡಂಬಡಿಕೆಯು ದೋಷಪೂರಿತವಾಗಿತ್ತು ಎಂಬುದಾಗಿ.
That's the word used in Hebrews 8.
ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಈ ಪದವನ್ನು ಉಪಯೋಗಿಸಲಾಗಿದೆ.
The old covenant, the law was faulty.
ಹಳೆ ಒಡಂಬಡಿಕೆಯು ಅಂದರೆ ಧರ್ಮಶಾಸ್ತ್ರವು ದೋಷಪೂರಿತವಾಗಿತ್ತು ಎಂಬುದಾಗಿ.
Did God give something faulty?
ಹಾಗಾದ್ರೆ ದೇವರು ಒಂದು ದೋಷಪೂರಿತವಾದದ್ದನ್ನ ಕೊಡ್ತಾನ?
Did he make a mistake? He certainly didn't.
ಹಾಗಾದ್ರೆ ಆತನು ತಪ್ಪನ್ನ ಮಾಡಿದನ? ನಿಶ್ಚಯವಾಗಿ ಇಲ್ಲ.
He knows the end from the beginning.
ಆತನು ಪ್ರಾರಂಭದಿಂದ ಕೊನೆಯವರೆಗೂ ಅರಿತವನಾಗಿದ್ದಾನೆ.
He gave it with a purpose for our help, for us to see our need.
ಆತನು ನಮಗೆ ಸಹಾಯ ಮಾಡುವ ಉದ್ದೇಶದಿಂದ ಮತ್ತು ನಮಗಿರುವಂತಹ ಅಗತ್ಯತೆಯಿಂದ ಅವುಗಳನ್ನ ಕೊಟ್ಟಿದ್ದಾನೆ.
The law was given to expose sin.
ಆ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದು ಪಾಪಗಳನ್ನ ತೋರಿಸುವ ಸಲುವಾಗಿ.
And we could also say the law was given for God to test man to see how many people would be satisfied with an external righteousness that brought the honor of men.
ದೇವರು ಮನುಷ್ಯನಿಗೆ ಆ ಧರ್ಮಶಾಸ್ತ್ರವನ್ನ ಕೊಟ್ಟಂತ ಉದ್ದೇಶ ಏನಪ್ಪ ಅಂದ್ರೆ ಮನುಷ್ಯನನ್ನ ಪರೀಕ್ಷಿಸುವ ಸಲುವಾಗಿ. ಯಾಕೆಂದರೆ ಹೊರಗಿನ ಒಂದು ನೀತಿವಂತಿಕೆ ಆದ ಮನುಷ್ಯನಿಂದ ಗೌರವವನ್ನ ಬಯಸುವಂತದ್ದನ್ನ ಎಷ್ಟು ಜನ ತೃಪ್ತಿ ಪಡ್ಕೊಳ್ತಾರೆ ಎಂಬುದನ್ನ ಪರೀಕ್ಷಿಸುವ ಸಲುವಾಗಿ.
ಅಂಡ್ ಹೌ ಮೆನಿ ವುಡ್ ಸೀಕ್ ಗಾಡ್ ಫಾರ್ ದಟ್ ಇನ್ನರ್ ಪ್ಯೂರಿಟಿ ವಿಚ್ ಅಲೋನ್ ಪ್ಲೀಸಸ್ ಗಾಡ್.
ಎಷ್ಟು ಜನ ದೇವರನ್ನು ಮೆಚ್ಚಿಸುವ ಸಲುವಾಗಿ ಒಳಗಿನ ಶುದ್ಧತೆಯನ್ನ ಬಯಸ್ತಾರೆ?
ಯು ರಿಮೆಂಬರ್ ವನ್ ಜೀಸಸ್ ವಾಸ್ ಸ್ಪೀಕಿಂಗ್ ಟು ದ ಫ್ಯಾರಿಸೀಸ್, ಹಿ ಟೋಲ್ಡ್ ದೆಮ್.
ನಿಮಗೆ ನೆನಪಿದೆಯಾ, ಯೇಸು ಸ್ವಾಮಿ ಫರಿಸಾಯರೊಟ್ಟಿಗೆ ಒಂದು ಬಾರಿ ಮಾತನಾಡುವಾಗ ಹೀಗೆ ಹೇಳಿದ್ರು,
ಯು ಆರ್ ಪೀಪಲ್ ಹೂ ಜಸ್ಟ್ ಕ್ಲೀನ್ ದಿ ಔಟ್ಸೈಡ್ ಆಫ್ ದ ಕಪ್, ಬಟ್ ಗಾಡ್ ಸೀಸ್ ಯೋರ್ ಹಾರ್ಟ್ಸ್.
ನೀವು ಬಟ್ಟಲಿನ ಹೊರಭಾಗವನ್ನ ಸ್ವಚ್ಛ ಮಾಡುತ್ತೀರಿ, ಆದ್ರೆ ದೇವರು ನಿಮ್ಮ ಹೃದಯಗಳನ್ನ ನೋಡುವಾತನಾಗಿದ್ದಾನೆ ಎಂಬುದಾಗಿ ಯೇಸು ಹೇಳಿದರು.
ಅಂಡ್ ಹಿ ವಾಂಟ್ಸ್ ದಿ ಇನ್ಸೈಡ್ ಆಫ್ ದ ಕಪ್ ಕ್ಲೀನ್.
ಬಟ್ಟಲಿನ ಒಳಭಾಗವು ಸ್ವಚ್ಛವಾಗುವಂತದ್ದು ಯೇಸು ಇಷ್ಟಪಟ್ಟರು.
ಯುವರ್ ಪೀಪಲ್ ಹೂ ಡೂ ಆಲ್ ದ ರೈಟ್ ಥಿಂಗ್ಸ್ ಎಕ್ಸ್ಟರ್ನಲಿ ಸೋ ದಟ್ ಪೀಪಲ್ ಆರ್ ಇಂಪ್ರೆಸ್ಡ್, ಬಟ್ ಗಾಡ್ ಸೀಸ್ ಡೀಪ್ ವಿದಿನ್.
ಎಷ್ಟೋ ಜನ ಹೊರಗಡೆ ಮಾಡುವಂತಹ ಸಂಗತಿಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಜನರು ನಮ್ಮನ್ನ ನೋಡಿ ಪ್ರಶಂಸಿಸಬೇಕು ಎಂಬುದಾಗಿ, ಆದರೆ ದೇವರು ಒಳಭಾಗದಲ್ಲಿನ ಆಳವನ್ನ ನೋಡ್ತಾರೆ.
ಅಂಡ್ ಹಿ ಇಸ್ ಲುಕಿಂಗ್ ಫಾರ್ ಇನ್ನರ್ ಪ್ಯೂರಿಟಿ ಆಫ್ ಮೋಟಿವ್.
ಆತನು ಒಳಗಿನ ಉದ್ದೇಶದ ಶುದ್ಧತೆಯನ್ನ ನೋಡ್ತಾರೆ ದೇವರು.
ವಿ ಕ್ಯಾನ್ ಸೇ ದಟ್ ದ ಫ್ಯಾರಿಸೀಸ್ ವರ್ ಲೈಕ್ ಆಡಮ್ ಕವರ್ಡ್ ವಿತ್ ಫಿಗ್ ಲೀವ್ಸ್.
ಒಂದ್ ರೀತಿ ನಾವು ಯಾವ ರೀತಿ ಹೇಳಬಹುದಪ್ಪ ಅಂದ್ರೆ ಫರಿಸಾಯರು ಆದಾಮನು ಅಂಜೂರದ ಮರದ ಎಲೆಗಳನ್ನ ತೊಡಿಸಿಕೊಂಡ ರೀತಿಯಲ್ಲಿದ್ದರು ಎಂಬುದಾಗಿ.
ಅಂಡ್ ದೇರ್ಸ್ ಅ ಕರ್ಸ್ ಅಪಾನ್ ಇಟ್, ಅಂಡ್ ದಟ್ಸ್ ವೈ ಯು ಫೈಂಡ್ ದಟ್ ಜೀಸಸ್ ವಾಸ್ ಇನ್ ಕಾನ್ಸ್ಟೆಂಟ್ ಕಾನ್ಫ್ಲಿಕ್ಟ್ ವಿತ್ ದ ಫ್ಯಾರಿಸೀಸ್. ಥಿಂಕ್ ಅಬೌಟ್ ದಟ್.
ಅದರ ಮೇಲೆ ಶಾಪವಿತ್ತು, ಅದಕ್ಕಾಗಿ ಯೇಸು ಸ್ವಾಮಿ ಫರಿಸಾಯರೊಟ್ಟಿಗೆ ಸತತವಾಗಿ ಸಂಘರ್ಷಣೆಗೆ ಇಳಿತಾ ಇದ್ರು. ಇದರ ಬಗ್ಗೆ ಯೋಚಿಸಿ.
ದ ಫ್ಯಾರಿಸೀಸ್ ಹೂ ಕೆಪ್ಟ್ ದ ಲೆಟರ್ ಆಫ್ ದ ಲಾ ಡೌನ್ ಟು ದ ಲಾಸ್ಟ್ ಡೀಟೇಲ್, ಹೂಸ್ ಡಾಕ್ಟ್ರಿನ್ಸ್ ವಾಸ್ ಸೋ ಕರೆಕ್ಟ್ ದಟ್ ವಿ ರೀಡ್ ಇನ್ ಮ್ಯಾಥ್ಯೂ 23 ವರ್ಸಸ್ 2 ಅಂಡ್ 3 ದಟ್ ಜೀಸಸ್ ಟೋಲ್ಡ್ ಈವನ್ ಹಿಸ್ ಡಿಸೈಪಲ್ಸ್ to follow the teaching of the Pharisees.
ಫರಿಸಾಯರು ಧರ್ಮಶಾಸ್ತ್ರದ ಪ್ರತಿಯೊಂದು ಅಕ್ಷರಗಳನ್ನು ಪಾಲಿಸಿದರು ಮತ್ತು ಅವರ ಸಿದ್ಧಾಂತಗಳು ಸಹ ಸರಿಯಾಗಿದ್ದವು. ಅದಕ್ಕಾಗಿ ಮತ್ತಾಯ 23:2-3 ವಚನದಲ್ಲಿ ಯೇಸುಸ್ವಾಮಿ ಹೇಳಿದ್ದೇನೆಂದರೆ, ತನ್ನ ಶಿಷ್ಯಂದರಿಗೆ ಅವರ ಪ್ರತಿಯೊಂದು ಬೋಧನೆಗಳನ್ನು ಅನುಸರಿಸಿರಿ ಎಂಬುದಾಗಿ. ನೀವು ಅದನ್ನು ಎಂದಾದರೂ ಗುರುತಿಸಿದ್ದೀರಾ?
In Matthew 23 verse 2 and 3, Jesus told his disciples to follow the teaching of the Pharisees. He said, because whatever they say is right.
ಮತ್ತಾಯ 23:2 ಮತ್ತೆ 3 ಯೇಸುಸ್ವಾಮಿ ಏನ್ ಹೇಳ್ತಾರೆ ಅಂದರೆ, ಫರಿಸಾಯರು ಬೋಧಿಸುವಂತದ್ದನ್ನೆಲ್ಲ ನೀವು ಮಾಡ್ರಿ, ಅವೆಲ್ಲ ಸರಿಯಾಗಿದೆ ಎಂಬುದಾಗಿ ಹೇಳಿದ್ರು.
The only thing he said is don't do like they do.
ಯೇಸುಸ್ವಾಮಿ ಹೇಳಿದ್ದೇನಪ್ಪ ಅಂದ್ರೆ, ಅವರು ಮಾಡುವಂತದ್ದನ್ನ ನೀವು ಮಾಡಬೇಡ್ರಿ ಎಂಬುದಾಗಿ ಅಷ್ಟೇ ಹೇಳಿದ್ರು.
Don't follow their example in your life.
ನಿಮ್ಮ ಜೀವಿತದಲ್ಲಿ ಅವರ ಮಾದರಿಯನ್ನು ಅನುಸರಿಸಬೇಡ್ರಿ ಎಂಬುದಾಗಿ ಯೇಸು ಹೇಳಿದರು.
Because they teach things and they don't practice.
ಯಾಕೆಂದ್ರೆ ಅವರು ಬೋಧನೆ ಮಾಡ್ತಾರೆ ಆದರೆ ಅದನ್ನ ನಡ್ಕೊಳ್ಳೋದಿಲ್ಲ ಅಷ್ಟೇ ಫರಿಸಾಯರು.
So there was nothing wrong with the doctrine of the Pharisees.
ಫರಿಸಾಯರ ಸಿದ್ಧಾಂತಗಳಲ್ಲೇನು ತಪ್ಪೇನಿರಲಿಲ್ಲ.
There was another group in Jesus' time who were called the Sadducees.
ಯೇಸು ಸ್ವಾಮಿಯ ಕಾಲದಲ್ಲಿ ಮತ್ತೊಂದು ಗುಂಪು ಇತ್ತು, ಅದರ ಹೆಸರು ಸದ್ದುಕಾಯರ ಗುಂಪು ಎಂಬುದಾಗಿ.
They had wrong doctrines.
ಅವರು ತಪ್ಪಾದ ಒಂದು ಸಿದ್ಧಾಂತಗಳನ್ನು ಹಿಡ್ಕೊಂಡಿದ್ರು.
And Jesus never told his disciples to follow their teaching because they didn't believe in angels or spirits or in a resurrection.
ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಸದ್ದುಕಾಯರ ಬೋಧನೆಗಳನ್ನು ಪಾಲಿಸ್ರಿ ಕೇಳ್ರಿ ಎಂಬುದಾಗಿ ಹೇಳಲಿಲ್ಲ. ಯಾಕಂದ್ರೆ ತಪ್ಪಾಗಿದ್ವು. ಯಾಕಂದ್ರೆ ಆ ಸದ್ದುಕಾಯರು ದೂತರನ್ನಾಗಲಿ ಆತ್ಮವನ್ನಾಗಲಿ ಪುನರುತ್ಥಾನವನ್ನಾಗಲಿ ನಂಬುತ್ತಿರಲಿಲ್ಲ.
In fact, they were very earthly minded.
ಆ ಸದ್ದುಕಾಯರು ಇಹಲೋಕದ ಮನಸ್ಸನ್ನು ಹೊಂದಿದ್ದರು.
They didn't think much about a future life at all.
ಅವರು ಭವಿಷ್ಯದ ಒಂದು ಜೀವಿತದ ಬಗ್ಗೆ ಅವರು ಯೋಚನೆ ಮಾಡುತ್ತಿದ್ದಿಲ್ಲ.
Their doctrines were wrong, but not the Pharisees.
ಆ ಸದ್ದುಕಾಯರ ಸಿದ್ಧಾಂತಗಳು ತಪ್ಪಾಗಿದ್ವು, ಆದರೆ ಫರಿಸಾಯರ ಸಿದ್ಧಾಂತಗಳು ತಪ್ಪಾಗಿರಲಿಲ್ಲ.
The Pharisees were people whose doctrines were right.
ಫರಿಸಾಯರ ಸಿದ್ಧಾಂತಗಳು ಸರಿಯಾಗಿದ್ವು.
A person can have all his doctrines right.
ಒಬ್ಬ ಮನುಷ್ಯ ತನ್ನ ಸಿದ್ಧಾಂತಗಳನ್ನು ಸರಿಯಾಗಿ ಇಟ್ಕೊಂಡಿದ್ರೂ ಕೂಡ
doctrines may be thoroughly evangelical.
ಆತನ ಸಿದ್ಧಾಂತಗಳು ಸಂಪೂರ್ಣವಾಗಿ ಸುವಾರ್ಥಿಕತೆಯಿಂದ ಕೂಡಿದ್ರೂ ಕೂಡ
and yet he may be religious.
ಆತನು ಧಾರ್ಮಿಕನಾಗಿಯೇ ಉಳಿಬಹುದು.
He may be only having that which is external.
ಆತನು ಕೇವಲ ಹೊರಗಿನ ಸಿದ್ಧಾಂತವನ್ನು ಮಾತ್ರ ಹೊಂದಿರುವಂತದ್ದಾಗಿದೆ.
Think of the 10 commandments.
10 ಆಜ್ಞೆಗಳ ಬಗ್ಗೆ ಯೋಚನೆ ಮಾಡೋಣ.
God said you shouldn't have any other gods.
ದೇವರು ಹೇಳಿದ್ರು ನನ್ನ ಹೊರತು ಬೇರೆ ದೇವರನ್ನ ಇಟ್ಕೋಬಾರದು ಎಂಬುದಾಗಿ.
You mustn't make idols.
ನೀವು ವಿಗ್ರಹಗಳನ್ನ ಇಟ್ಕೋಬಾರದು ಎಂಬುದಾಗಿ ದೇವರು ಹೇಳಿದ್ರು.
You must not take my name in vain.
ನೀವು ನನ್ನ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸಬಾರದು ಎಂಬುದಾಗಿ ಹೇಳಿದರು.
You must keep the Sabbath day holy.
ನೀವು ಸಬ್ಬತ್ ದಿನವನ್ನು ಪವಿತ್ರವಾಗಿ ಇಟ್ಕೋಬೇಕು, ಪಾಲಿಸಬೇಕು ಎಂಬುದಾಗಿ ಹೇಳಿದರು.
You must honor your father and mother.
ನಿಮ್ಮ ತಂದೆ ತಾಯಿಯಂದ್ರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು ಎಂಬುದಾಗಿ ಹೇಳಿದರು.
You must not murder. You must not commit adultery. You must not steal.
ನೀವು ಕೊಲೆಯನ್ನ ಮಾಡಬಾರದು, ವ್ಯಭಿಚಾರವನ್ನ ಮಾಡಬಾರದು, ಕಳ್ಳತನವನ್ನ ಮಾಡಬಾರದು ಎಂಬುದಾಗಿ ದೇವರು ಹೇಳಿದರು.
You must not bear false witness.
ನೀವು ತಪ್ಪಾದ ಮತ್ತು ಸುಳ್ಳಾದ ಸಾಕ್ಷ್ಯನ ಇಟ್ಕೋಬಾರದು ಎಂಬುದಾಗಿ ದೇವರು ಹೇಳಿದರು.
Now these are 9 of the 10 commandments.
ಈ 9 ಆಜ್ಞೆಗಳು.
And it's possible for any person without the help of the Holy Spirit to keep those 9 commandments.
ಈ 9 ಆಜ್ಞೆಗಳನ್ನ ಯಾವುದೇ ಮನುಷ್ಯನು ಪವಿತ್ರಾತ್ಮನ ಸಹಾಯವಿಲ್ಲದೆ ಪಾಲಿಸಲು ಸಾಧ್ಯವಿದೆ.
And the proof of it is many people in the Old Testament kept those 9 commandments without the help of the Holy Spirit.
ಅದಕ್ಕೆ ಗುರುತೇನಪ್ಪ ಅಂದ್ರೆ ಹಳವುಡಂಬಡಿಕೆಯಲ್ಲಿದ್ದಂತ ಅನೇಕ ಮನುಷ್ಯರು ಪವಿತ್ರಾತ್ಮನ ಸಹಾಯವಿಲ್ಲದೆ ಆ 9 ಆಜ್ಞೆಗಳನ್ನ ಪಾಲಿಸಿದರು.
They did not have the Holy Spirit in Old Testament times.
ಹಳವುಡಂಬಡಿಕೆಯ ಸಮಯದಲ್ಲಿ ಪವಿತ್ರಾತ್ಮನು ಇರಲಿಲ್ಲ.
And yet Paul could say in Acts 23 verse 1, I have lived in a good conscience before God from my childhood up until this day.
ಅಪೊಸ್ತಲರ ಕೃತ್ಯಗಳು 23:1 ವಚನದಲ್ಲಿ ಪೌಲನು ಏನ್ ಹೇಳ್ತಾನಪ್ಪ ಅಂದ್ರೆ, ನಾನು ಮನುಷ್ಯನ ಎದುರಿಗೂ ಮತ್ತು ದೇವರ ಎದುರಿಗೂ ನನ್ನ ಚಿಕ್ಕಂದಿನಿಂದ ಇಂದಿನವರೆಗೂ ನಾನು ಶುದ್ಧ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ.
The rich young ruler, when Jesus pointed out these commandments to him, he said, I have kept all these things from my childhood.
ಐಶ್ವರ್ಯವಂತನ ವಿಷಯದಲ್ಲಿ ಯೇಸುಸ್ವಾಮಿ ಐಶ್ವರ್ಯವಂತನಿಗೆ ಈ ಎಲ್ಲಾ ವಿಷಯಗಳನ್ನ, ಈ ಎಲ್ಲಾ ಆಜ್ಞೆಗಳನ್ನ ಹೇಳಿದಾಗ ಆ ಐಶ್ವರ್ಯವಂತನು ಹೇಳಿದ್ದೇನೆಂದ್ರೆ, ಇವೆಲ್ಲವನ್ನ ನಾನು ಪಾಲಿಸಿಕೊಂಡು ಬಂದಿದ್ದೀನಿ ಎಂಬುದಾಗಿ ಹೇಳಿದನು.
ಇಟ್ ವಾಸ್ ಪಾಸಿಬಲ್ ಫಾರ್ ಅ ಗಾಡ್ ಫಿಯರಿಂಗ್ ಪರ್ಸನ್ ಟು ಕೀಪ್ ಆಲ್ ದೀಸ್ ಕಮಾಂಡ್ಮೆಂಟ್ಸ್ ವಿದೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಜಸ್ಟ್ ಬೈ ಹಿಸ್ ಓನ್ ಸ್ಟ್ರೆಂಗ್.
ದೇವರಿಗೆ ಭಯಪಡುವಂತಹ ಒಬ್ಬ ವ್ಯಕ್ತಿಯು ಪವಿತ್ರಾತ್ಮನ ಸಹಾಯವಿಲ್ಲದೆ ತನ್ನ ಸ್ವಂತ ಸಾಮರ್ಥ್ಯದಿಂದಲೇ ಈ ಆಜ್ಞೆಗಳನ್ನು ಪಾಲಿಸುವಂತ ಸಾಧ್ಯತೆ ಇದೆ.
ಇಟ್ಸ್ ಪಾಸಿಬಲ್ ಫಾರ್ ಎನಿ ಮ್ಯಾನ್ ಆಫ್ ಎನಿ ರಿಲಿಜನ್ ಟು ಕೀಪ್ ದೀಸ್ 9 ಕಮಾಂಡ್ಮೆಂಟ್ಸ್ ವಿದೌಟ್ ಎನಿ ಹೆಲ್ಪ್ ಫ್ರಮ್ ಗಾಡ್.
ಯಾವುದೇ ಮನುಷ್ಯನು ಅಥವಾ ಯಾವುದೇ ಧಾರ್ಮಿಕನು ದೇವರ ಸಹಾಯವಿಲ್ಲದೆ ಈ ಆಜ್ಞೆಗಳನ್ನ ಪಾಲಿಸುವಂತ ಸಾಧ್ಯತೆ ಇದೆ.
ಬಿಕಾಸ್ ಮ್ಯಾನ್ ಹ್ಯಾಸ್ ಅ ಸರ್ಟನ್ ಸ್ಟ್ರೆಂಗ್ ಟು ಲೀಡ್ ಅನ್ ಎಕ್ಸ್ಟರ್ನಲಿ ಮಾರಲ್ ಲೈಫ್.
ಯಾಕೆಂದರೆ ಮನುಷ್ಯನು ಹೊರಗಿನ ಜೀವಿತವನ್ನ, ಹೊರಗಿನ ಮೌಲ್ಯಗಳನ್ನ ಪಾಲಿಸುವುದಕ್ಕಾಗಿ ಕೆಲವೊಂದು ಸಾಮರ್ಥ್ಯವನ್ನ ಹೊಂದಿದ್ದಾನೆ.
ಅಂಡ್ ಇಫ್ ಯು ಡೋಂಟ್ ಲೀಡ್ ಅನ್ ಎಕ್ಸ್ಟರ್ನಲಿ ಮಾರಲ್ ಲೈಫ್, ನೋಬಡಿ ಇಸ್ ಗೋನ್ ಟು ಅಕ್ಸೆಪ್ಟ್ ಯುವರ್ ರಿಲಿಜನ್.
ನೀವು ಹೊರಗಡೆ ಒಂದು ಮೌಲ್ಯಾಧಾರಿತ ಜೀವಿತವನ್ನ ಪಾಲಿಸಲಿಲ್ಲ ಅಂದ್ರೆ ಯಾವುದೇ ಧಾರ್ಮಿಕತೆಯು ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ.
ಆರ್ ಕವೆಟ್
ಅಥವಾ ಆಶಿಸುವಂತದ್ದು,
ಆರ್ ಸ್ಟ್ರಾಂಗ್ಲಿ ಡಿಸೈರ್
ಅಥವಾ ಬಲವಾದ ಬಯಕೆ.
All these three words mean the same.
ಈ ಎಲ್ಲಾ ಮೂರು ಪದಗಳು ಒಂದೇ ಆಗಿವೆ.
Unfortunately, lust has got a evil connotation in people's minds.
ಆದರೆ ಮೋಹಿಸುವಂತದ್ದು ಮನುಷ್ಯರ ಮನಸ್ಸಿನಲ್ಲಿ ಒಂದು ಕೆಟ್ಟದ್ದಾಗಿ ಅರ್ಥೈಸಲ್ಪಟ್ಟಿದೆ.
But all it means is a strong desire.
ಇದರ ಅರ್ಥ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಬಲವಾದ ಬಯಕೆಯನ್ನ ಹೊಂದಿರುವಂತದ್ದು ಎಂಬುದಾಗಿ.
Like it says in Galatians 5:17, the Holy Spirit lusts against the flesh.
ಗಲಾತ್ಯ 5:17 ಹೇಳೋದೇನೆಂದರೆ ಪವಿತ್ರಾತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ.
What does that mean? The Holy Spirit doesn't do any evil.
ಅದರ ಅರ್ಥ ಏನಪ್ಪಾ ಅಂದ್ರೆ ಪವಿತ್ರಾತ್ಮನೇನು ತಪ್ಪನ್ನ ಮಾಡೋದು ಅಂತಲ್ಲ.
He has got a strong desire against the flesh.
ಅದರ ಅರ್ಥ ಏನಪ್ಪಾ ಅಂದ್ರೆ ಪವಿತ್ರಾತ್ಮನು ಶರೀರ ಭಾವದ ವಿರುದ್ಧವಾಗಿ ಬಲವಾದ ಬಯಕೆಯನ್ನು ಹೊಂದಿದ್ದಾನೆ ಎಂಬುದಾಗಿ.
And the flesh has got a strong desire against the Holy Spirit.
ಮತ್ತು ಶರೀರ ಭಾವವು ಪವಿತ್ರಾತ್ಮನ ವಿರುದ್ಧವಾಗಿ ಬಲವಾದ ಬಯಕೆಯನ್ನು ಹೊಂದಿದೆ.
ಇಟ್ಸ್ ದ ಸೇಮ್ ವರ್ಡ್ ಯೂಸ್ಡ್ ಇನ್ ಎಕ್ಸೋಡಸ್ 20:17.
ಯಾಜಕಕಾಂಡ 20:17 ವಚನದಲ್ಲಿ ಉಪಯೋಗಿಸಿದಂತ ಪದ ಇದೇ ಆಗಿದೆ.
The 10th commandment, you shall not covet your neighbor's house or your neighbor's wife.
10ನೇ ಆಜ್ಞೆಯಲ್ಲಿ ಹೇಳಿರೋ ಪ್ರಕಾರ ನಿಮ್ಮ ನೆರೆಹೊರೆಯವನ ಮನೆಯನ್ನು ಮತ್ತು ನಿನ್ನ ನೆರೆಹೊರೆಯವನ ಹೆಂಡತಿಯನ್ನ ಆಶಿಸಬಾರದು ಅಂತ ಇದೆ ಅಲ್ಲಿ.
ವಿಚ್ ಮೀನ್ಸ್ ದ ಸೇಮ್ ಆಸ್ ಯು ಶಾಲ್ ನಾಟ್ ಲಸ್ಟ್ ಫಾರ್ ಯೋರ್ ನೇಬರ್ಸ್ ಹೌಸ್ ಆರ್ ಲಸ್ಟ್ ಫಾರ್ ಯೋರ್ ನೇಬರ್ಸ್ ವೈಫ್.
ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ನೆರೆಹೊರೆಯವನ ಹೆಂಡತಿಯನ್ನ ಮತ್ತು ಆತನ ಮನೆಯನ್ನ ಯಾವುದೇ ಕಾರಣಕ್ಕೂ ಮೋಹಿಸಬಾರದು ಎಂಬುದಾಗಿ.
ಆರ್ ವಿಚ್ ಮೀನ್ಸ್ ದ ಸೇಮ್ ಆಸ್ ಯು ಶಾಲ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್ ಫಾರ್ ಯೋರ್ ನೇಬರ್ಸ್ ಹೌಸ್ ಅಂಡ್ ಯು ಶಾಲ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್ ಫಾರ್ ಯೋರ್ ನೇಬರ್ಸ್ ವೈಫ್.
ಅದರ ಅರ್ಥ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ನಿಮ್ಮ ನೆರೆಹೊರೆಯವನ ಹೆಂಡತಿಯ ಮೇಲೆ ಮತ್ತು ನಿಮ್ಮ ನೆರೆಹೊರೆಯವನ ಮನೆಯ ಮೇಲೆ ಯಾವುದೇ ಕಾರಣಕ್ಕೂ ಬಲವಾದ ಬಯಕೆಯನ್ನು ಹೊಂದಿರಬಾರದು ಎಂಬುದಾಗಿ.
ಆರ್ ಯು ಶಾಲ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್ ಟು ಗೆಟ್ ಯುವರ್ ನೇಬರ್ಸ್ ಸರ್ವೆಂಟ್.
ಅಥವಾ ನಿಮ್ಮ ನೆರೆಹೊರೆಯವನ ಮನೆ ಕೆಲಸದವನನ್ನ ಹೊಂದಲು ಬಲವಾದ ಬಯಕೆಯನ್ನು ಹೊಂದಿರಬಾರದು ಎಂಬುದಾಗಿ.
ಅಂಡ್ ವಿಶ್ ದಟ್ servant who works in your neighbor's house could be your servant because maybe she's such a faithful servant.
ನಿಮ್ಮ ನೆರೆಹೊರೆಯವನ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರನು ನಂಬಿಗಸ್ತನಾಗಿರುವುದರಿಂದ ಆತನು ನನ್ನ ಮನೆಯಲ್ಲಿ ಕೆಲಸಗಾರನಾಗಿರಬೇಕು ಅಂತ ಯಾವ ಕಾರಣಕ್ಕೂ ಬಯಸಬಾರದು.
You shall not desire your neighbor's business or his donkey or anything that is your neighbor's.
ನಿಮ್ಮ ನೆರೆಹೊರೆಯವನಿಗೆ ಸಂಬಂಧಪಟ್ಟಂತದ್ದಾದ ಕತ್ತೆಯಾಗಲಿ ಅಥವಾ ಅವನ ವ್ಯವಹಾರವಾಗಲಿ ನೀವು ಅದನ್ನು ಆಶಿಸಬಾರದು.
The 10th commandment was inward and there was no way by which anybody could find out whether you had kept it or not.
ಆ 10ನೇ ಆಜ್ಞೆಯು ಒಳಗಡೆಗೆ ಸಂಬಂಧಪಟ್ಟದ್ದಾಗಿರುವುದರಿಂದ ನೀವು ಅದನ್ನು ಪಾಲಿಸಿದ್ದೀರೋ ಅಥವಾ ಇಲ್ಲವೋ ಎಂಬುದನ್ನು ಯಾರೂ ಕೂಡ ಕಂಡುಹಿಡಲಿಕ್ಕೆ ಆಗುವುದಿಲ್ಲ.
ಇಟ್ ವಾಸ್ ಇಂಪಾಸಿಬಲ್.
ಅದು ಅಸಾಧ್ಯವಾದ ಮಾತಾಗಿದೆ.
Now Paul was a person who was very very honest.
ಪೌಲನು ಎಂಬ ವ್ಯಕ್ತಿಯು ಪ್ರಾಮಾಣಿಕನು ಮತ್ತು ಯಥಾರ್ಥನಾಗಿದ್ದನು.
And he tells us in Philippians in chapter 3 that according to the righteousness which is in the law, Philippians 3:6, he was blameless.
ಫಿಲಿಪ್ಪಿ 3:6 ವಚನದಲ್ಲಿ ಪೌಲನು ಹೇಳೋದೇನೆಂದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ.
He had kept the law blamelessly.
ಆತನು ಧರ್ಮಶಾಸ್ತ್ರವನ್ನ ಯಾವುದೇ ದೋಷವಿಲ್ಲದೆ ಅದನ್ನ ಪಾಲಿಸಿಕೊಂಡು ಬಂದಿದ್ದನು ಎಂಬುದಾಗಿ ಹೇಳಲಾಗಿದೆ.
What does it mean?
ಅದರ ಅರ್ಥ ಏನು?
Does it mean he kept all 10 commandments? He certainly didn't.
ಅದರ ಅರ್ಥ ಆತನು ಎಲ್ಲಾ 10 ಆಜ್ಞೆಗಳನ್ನು ಪಾಲಿಸಿದನು ಎಂಬುದಾಗಿನ ಇಲ್ಲ, ಸಾಧ್ಯ ಇಲ್ಲ.
He kept only 9.
ಆತನು ಕೇವಲ 9 ಆಜ್ಞೆಗಳನ್ನು ಪಾಲಿಸಿದನು.
But that's all that was required.
ಅಷ್ಟು ಮಾತ್ರ ಅಗತ್ಯತೆ ಇತ್ತು.
Nobody could keep the 10th commandment.
ಯಾರೂ ಕೂಡ 10ನೇ ಆಜ್ಞೆಯನ್ನ ಪಾಲಿಸಲಿಕ್ಕೆ ಆಗೋದಿಲ್ಲ.
Nobody could say, I have never lusted after anything.
ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನಾನು ಯಾವುದನ್ನು ಮೋಹಿಸಲಿಲ್ಲ ಎಂಬುದಾಗಿ.
I've never lusted after my neighbor's wife or my neighbor's daughter.
ನಾನು ನನ್ನ ನೆರೆಹೊರೆಯವನ ಹೆಂಡತಿಯನ್ನಾಗಲಿ ಅಥವಾ ಆತನ ಮಗಳನ್ನಾಗಲಿ ನಾನು ಮೋಹಿಸಲಿಲ್ಲ ಅಥವಾ ಆಶಿಸಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ.
And remember, every woman in the world is either your neighbor's wife or your neighbor's daughter. Everyone in the world.
ಈ ಲೋಕದಲ್ಲಿರುವಂತಹ ಯಾರೇ ಆಗಲಿ, ನಿಮ್ಮ ನೆರೆಹೊರೆಯವನ ಹೆಂಡತಿ ಅಥವಾ ಮಗಳು ಅಥವಾ ಯಾರೇ ಆಗಲಿ.
And you have never desired what belongs to somebody else. There's not a soul in the world who can say that, not even the apostle Paul.
ಈ ಲೋಕದಲ್ಲಿರುವ ಯಾರೇ ಆಗಲಿ ಮತ್ತೊಬ್ಬರಿಗೆ ಸಂಬಂಧಪಟ್ಟದ್ದನ್ನ ನಾನು ಮೋಹಿಸಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಅಪೊಸ್ತಲನಾದ ಪೌಲನು ಸಹ
And he tells us that very honestly in Romans chapter 7 when he says, What shall we say then? Is the law sin?
ರೋಮಾಪುರದವರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿಯಾಗಿ ಬರೀತಾನೆ, ಹಾಗಾದರೆ ಧರ್ಮಶಾಸ್ತ್ರವು ಪಾಪವು ಎಂದು ಹೇಳಬೇಕಾ ಎಂಬುದಾಗಿ.
May it never be. He says, I would not have known sin. Except for the law.
ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ ಎಂಬುದಾಗಿ ಪೌಲನು ಹೇಳುತ್ತಾನೆ.
ಅಂಡ್ ದೆನ್ ಹಿ ಮೆನ್ಷನ್ಸ್ ದ 10th ಕಮಾಂಡ್ಮೆಂಟ್ ನಾಟ್ ದ ಫಸ್ಟ್ 9 ಬಿಕಾಸ್ ಹಿ ಕೆಪ್ಟ್ ದ ಫಸ್ಟ್ 9.
ನಂತರ ಆತನು 10ನೇ ಆಜ್ಞೆಯನ್ನ ನಮೂದಿಸುತ್ತಾನೆ, ಯಾಕೆಂದರೆ ಆತನು ಹಿಂದಿನ 9 ಆಜ್ಞೆಗಳನ್ನ ಪಾಲಿಸಿದವನಾಗಿರುತ್ತಾನೆ.
ಹಿ ಸೇಸ್ ವೆನ್ ಇಟ್ ಕೇಮ್ ಟು ದ 10th ಕಮಾಂಡ್ಮೆಂಟ್ ರೋಮನ್ಸ್ 7:7 ವಿಚ್ ಸೆಡ್ ಯು ಶಾಲ್ ನಾಟ್ ಕವೆಟ್ ಆರ್ ಯು ಶಾಲ್ ನಾಟ್ ಲಸ್ಟ್ ಯು ಶಾಲ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಡಿಸೈರ್ ಫಾರ್ ಎನಿಥಿಂಗ್ ದಟ್ಸ್ ಯುವರ್ ನೇಬರ್ಸ್.
ಆತನು 10ನೇ ಆಜ್ಞೆಯನ್ನ ಹೇಳುವಾಗ ರೋಮಾಪುರದವರ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಹೇಳೋದೇನೆಂದರೆ ಮತ್ತೊಬ್ಬರಿಗೆ ಸಂಬಂಧಪಟ್ಟದ್ದನ್ನ ನಾವು ಮೋಹಿಸಬಾರದು ಮತ್ತೆ ಆಶಿಸಬಾರದು, ಅದರ ವಿಷಯವಾಗಿ ಬಲವಾದ ಬಯಕೆಯನ್ನು ಹೊಂದಿರಬಾರದು ಎಂಬುದಾಗಿ ಹೇಳ್ತಾನೆ.
ಹಿ ಸೇಸ್ ಐ ಡಿಸ್ಕವರ್ಡ್ ವರ್ಸ್ 8 ಎವ್ರಿ ಟೈಪ್ ಆಫ್ ಲಸ್ಟಿಂಗ್ ಇನ್ ಮೈ ಹಾರ್ಟ್.
ಆತನು ಹೇಳ್ತಾನೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು ಎಂಬುದಾಗಿ.
ಹಿ ವಾಸ್ ಆನೆಸ್ಟ್.
ಆತನು ಯಥಾರ್ಥನು ಮತ್ತು ಪ್ರಾಮಾಣಿಕನು ಆಗಿದ್ದನು.
ಅಂಡ್ ಐ ಥಾಟ್ ಐ ವಾಸ್ ಪ್ಲೀಸಿಂಗ್ ಟು ಗಾಡ್ ಟಿಲ್ ದಿಸ್ ಕಮಾಂಡ್ಮೆಂಟ್ ಶೋಡ್ ಮೀ ದ ಕರಪ್ಷನ್ ಆಫ್ ಸಿನ್ ಇನ್ ಮೈ ಲೈಫ್.
ಪೌಲನು ಅಂದುಕೊಂಡಿದ್ದೇನಪ್ಪ ಅಂದ್ರೆ ಆತನು ಪಾಲಿಸಿದಂತ 9 ಆಜ್ಞೆಗಳ ಅನುಸಾರವಾಗಿ ತಾನು ದೇವರಿಗೆ ಮೆಚ್ಚುಗೆಯಾಗಿದ್ದೇನೆ ಎಂಬುದಾಗಿ ಅಂದುಕೊಂಡನು. ಆದರೆ ಮುಂದೆ ಆತನು ಹೇಳಿದ್ದೇನೆಂದರೆ ದೇವರು ನನ್ನ ಹೃದಯದಲ್ಲಿನ ಭ್ರಷ್ಟತ್ವವನ್ನು ತೋರಿಸಿದನು ಎಂಬುದಾಗಿ.
ಅಂಡ್ ಐ ಸಾ ಐ ವಾಸ್ ಡೆಡ್ ಸ್ಪಿರಿಚುಲಿ ಇನ್ ಗಾಡ್ಸ್ ಐಸ್ ಬಿಕಾಸ್ ಐ ಫೌಂಡ್ ಎವ್ರಿ ಕೈಂಡ್ ಆಫ್ ಲಸ್ಟಿಂಗ್ ಹಿ ಸೇಸ್ ಇನ್ ವರ್ಸ್ 8 ಎವ್ರಿ ಕೈಂಡ್ ಆಫ್ ಕವೆಟಿಂಗ್ ಎವ್ರಿ ಕೈಂಡ್ ಆಫ್ ಸ್ಟ್ರಾಂಗ್ ಡಿಸೈರ್.
ಪೌಲನು ಹೇಳಿದ್ದೇನೆಂದರೆ ದೇವರ ದೃಷ್ಟಿಯಲ್ಲಿ ಆತ್ಮಿಕವಾಗಿ ನಾನು ಸತ್ತಿದ್ದೇನೆ ಎಂಬುದಾಗಿ ನೋಡಿದೆನು, ಏಕೆಂದರೆ ನನ್ನಲ್ಲಿರುವಂತಹ ಎಲ್ಲಾ ದುರಾಶೆಗಳನ್ನು ನಾನು ಕಂಡುಕೊಂಡೆನು, ಅಂದರೆ ಪ್ರತಿಯೊಂದು ವಿಧವಾದ ದುರಾಶೆಯನ್ನ ಮತ್ತು ಪ್ರತಿಯೊಂದು ವಿಧವಾದ ಬಲವಾದ ಬಯಕೆಯನ್ನ ನಾನು ಕಂಡುಕೊಂಡೆನು ಎಂಬುದಾಗಿ ಹೇಳಿದೆನು.
ವೈ ಡಿಡ್ ಗಾಡ್ ಗಿವ್ ಸಚ್ ಎ ಕಮಾಂಡ್ಮೆಂಟ್ ಇಫ್ ಹಿ ನ್ಯೂ ದಟ್ ನೋಬಡಿ ಕುಡ್ ಕೀಪ್ ಇಟ್ ವಿದೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್.
ಪವಿತ್ರಾತ್ಮನ ಸಹಾಯವಿಲ್ಲದೆ 10ನೇ ಆಜ್ಞೆಯನ್ನ ಪಾಲಿಸಲು ಸಾಧ್ಯವಿಲ್ಲ ಎಂದಾದರೆ ದೇವರು ಆ ಆಜ್ಞೆಯನ್ನ ಮನುಷ್ಯನಿಗೆ ಕೊಟ್ಟಿದ್ದಾದರೂ ಯಾಕೆ?
ಹಿಯರ್ಸ್ ದಿ ಆನ್ಸರ್.
ಇಲ್ಲಿ ಅದಕ್ಕೆ ಉತ್ತರವಿದೆ.
ಗಾಡ್ ಗೇವ್ ಇಟ್ ಟು ಸೀ ಹೌ ಮೆನಿ ಪೀಪಲ್ ವುಡ್ ಬಿ ಆನೆಸ್ಟ್ ಇನ್ ಅಡ್ಮಿಟಿಂಗ್ ದಟ್ ದೇ ಹ್ಯಾಡ್ ಕಮ್ ಶಾರ್ಟ್ ಇನ್ ದಿಸ್ ಏರಿಯಾ.
ದೇವರು ಮನುಷ್ಯನಿಗೆ ಈ ಆಜ್ಞೆಯನ್ನ ಕೊಟ್ಟು ಪರೀಕ್ಷೆ ಮಾಡಿ ನೋಡಿದ್ದೇನೆಂದರೆ ಯಾರು ತಮ್ಮನ್ನ ತಾವು ಇದನ್ನ ಪಾಲಿಸಲು ಅಸಾಧ್ಯ ಮತ್ತು ಇದಕ್ಕೆ ನಾನು ಅಸಮರ್ಥನು ಎಂಬುದಾಗಿ ಗ್ರಹಿಸಿಕೊಳ್ತಾರೆ ಎಂಬುದಾಗಿ ನೋಡುವ ಉದ್ದೇಶದಿಂದ.
Do you know, friends, the first step to being spiritual is honesty?
ನಿಮಗೆ ಗೊತ್ತಾ ಸ್ನೇಹಿತರೆ, ಆತ್ಮಿಕನಾಗಬೇಕು ಅಂದ್ರೆ ಮೊದಲ ಒಂದು ಅರ್ಹತೆ ಏನಪ್ಪಾ ಅಂದ್ರೆ ನಾವು ಪ್ರಾಮಾಣಿಕರಾಗಿರಬೇಕು.
God doesn't ask you to be holy first. None of us can be holy like him.
ನಾವು ಪವಿತ್ರರಾಗಿರಬೇಕು ಎಂಬುದಾಗಿ ದೇವರು ಮೊದಲು ಬಯಸೋದಿಲ್ಲ. ನಾವ್ಯಾರು ಕೂಡ ಪವಿತ್ರರಾಗಿರೋದಿಲ್ಲ ಮೊದಲು ಆತನ ಹಾಗೆ.
He doesn't ask us even to be loving or humble or anything. Because all these things take time.
ಆತನು ಪ್ರೀತಿಯಿಂದಿರಬೇಕು, ನಾವು ದೀನತೆಯಿಂದ ಇರಬೇಕು, ಇದನ್ನೆಲ್ಲ ಯಾವುದನ್ನು ಪ್ರಾರಂಭದಲ್ಲಿ ಆತನು ಬಯಸೋದಿಲ್ಲ, ಯಾಕೆಂದ್ರೆ ದೇವರಿಗೆ ಗೊತ್ತು ಇದಕ್ಕೆಲ್ಲ ಸಮಯ ಹಿಡಿಯುತ್ತೆ ಅಂತ.
But there's one thing you can be today, and that's the first step to true spirituality.
ಅಂದ್ರೆ ನೀವು ಇವತ್ತು ಒಂದು ಸಂಗತಿಯನ್ನ ಮಾಡಬಹುದು, ಅದು ನಿಜವಾದ ಆತ್ಮಿಕತೆಗೆ ಮೊದಲ ಹೆಜ್ಜೆಯಾಗಿದೆ.
And that is honest.
ಅದು ಯಥಾರ್ಥತೆ ಅಥವಾ ಪ್ರಾಮಾಣಿಕತೆ.
Paul was honest.
ಪೌಲನು ಯಥಾರ್ಥನು ಮತ್ತು ಪ್ರಾಮಾಣಿಕನು ಆಗಿದ್ದನು.
He said, It's true, I find every type of coveting in my heart. I'm a sinner. And he says, such a sinner that I thought I was alive, I'm actually dead.
ಪೌಲನು ಗ್ರಹಿಸಿಕೊಂಡನ್ನು ತನ್ನ ಹೃದಯದಲ್ಲಿ ಪ್ರಾಮಾಣಿಕವಾಗಿ ಹೇಳಿದ್ದೇನೆಂದರೆ ನಾನು ಆತ್ಮಿಕವಾಗಿ ಸತ್ತು ಹೋಗಿದ್ದೇನೆ, ಎಲ್ಲಾ ತರದ ಮೋಹಿಸುವಿಕೆ, ಎಲ್ಲಾ ತರದ ಲೋಕದ ಬಯಕೆ ಮತ್ತು ಎಲ್ಲಾ ತರದ ದುರಾಶೆ ನನ್ನಲ್ಲಿ ಇದೆ ಎಂಬುದಾಗಿ ದೇವರ ಎದುರಿಗೆ ಒಪ್ಪಿಕೊಂಡನು.
ಐ ಆಮ್ ಡೆಡ್ ಇನ್ ಸಿನ್.
ನಾನು ಪಾಪದಲ್ಲಿ ಸತ್ತು ಮರಣ ಹೊಂದಿದ್ದೇನೆ ಎಂಬುದಾಗಿ ಗ್ರಹಿಸಿಕೊಂಡನು.
ಎ ಮ್ಯಾನ್ ಹೂ ಕೆಪ್ಟ್ ಎವ್ರಿ ಸಿಂಗಲ್ ಎಕ್ಸ್ಟರ್ನಲ್ ಕಮಾಂಡ್ಮೆಂಟ್ ಅಕ್ನಾಲೆಜಸ್ ದಟ್ ಈಸ್ ಥರೋಲಿ ಡೆಡ್ ಇನ್ ಸಿನ್ ಬಿಕಾಸ್ ಹಿ ಡಿಸ್ಕವರ್ಡ್ ಎವ್ರಿ ಟೈಪ್ ಆಫ್ ಲಾಸ್ಟಿಂಗ್ ಇನ್ ಹಿಸ್ ಹಾರ್ಟ್.
ಹೊರಗಿನ ಪ್ರತಿಯೊಂದು ಆಜ್ಞೆಗಳನ್ನ ಪಾಲಿಸಿದಂತಹ ಒಬ್ಬ ವ್ಯಕ್ತಿಯು ಅರಿಕೆ ಮಾಡೋದೇನೆಂದ್ರೆ ನಾನು ಪಾಪದಲ್ಲಿ ಸತ್ತಿದ್ದೇನೆ ಎಂಬುದಾಗಿ, ಯಾಕೆಂದರೆ ತನ್ನ ಹೃದಯದಲ್ಲಿರುವಂತಹ ಎಲ್ಲಾ ದುರಾಶೆಗಳನ್ನ ಆತನು ಗ್ರಹಿಸಿಕೊಂಡಿದ್ದರಿಂದ.
ಹೌ ಯು ಫೈಂಡ್ ಇಟ್ ಇನ್ ಯುವರ್ ಹಾರ್ಟ್.
ನಿಮ್ಮ ಹೃದಯದಲ್ಲಿ ನೀವು ಇದನ್ನ ಹೇಗೆ ಕಂಡುಕೊಳ್ಳುತ್ತೀರಿ?
ಯು ಜಸ್ಟ್ ಗಾಟ್ ಟು ಬಿ ಆನೆಸ್ಟ್.
ನೀವು ಪ್ರಾಮಾಣಿಕರಾಗಿರಬೇಕಷ್ಟೇ.
ಅಂಡ್ ಇಫ್ ಯು ಆರ್ ಆನೆಸ್ಟ್, ಗಾಡ್ ವಿಲ್ ಲೀಡ್ ಯು ಫರ್ದರ್.
ನೀವು ಪ್ರಾಮಾಣಿಕರಾಗಿರೋದಾದ್ರೆ ದೇವರು ನಿಮ್ಮನ್ನ ಇನ್ನು ಮುಂದಕ್ಕೆ ನಡೆಸ್ತಾರೆ.
ಅಂಡ್ ಇಫ್ ಯು ಆರ್ ಡಿಸ್ಆನೆಸ್ಟ್ ಅಂಡ್ ಯು ಪ್ರಿಟೆಂಡ್ ದಟ್ ಯು ಡೋಂಟ್ ಹ್ಯಾವ್ ಎನಿ ಸಚ್ ಡಿಸೈರ್ಸ್ ಅಂಡ್ ಯು ಆರ್ ಸಾರ್ಟ್ ಆಫ್ ಕ್ಲೀನ್ ಅಂಡ್ ಅಪ್ರೈಟ್ ಲೈಕ್ ದಿ ಫ್ಯಾರಿಸೀಸ್ ಪ್ರಿಟೆಂಡೆಡ್.
ಆದರೆ ನೀವು ಅಪ್ರಾಮಾಣಿಕರಾಗಿದ್ದರೆ ಫರಿಸಾಯರು ನಟಿಸಿದಂತೆ ನೀವು ಸಹ ನನಗೆ ಅಂತಹ ಬಯಕೆಗಳಿಲ್ಲ, ನಾನು ಶುದ್ಧನು, ನಾನು ಪ್ರಾಮಾಣಿಕನು ಎಂಬುದಾಗಿ ನಟಿಸಿದರೆ
ದೆನ್ ಜೀಸಸ್ ವಿಲ್ ಸೇ ಟು ಯು ಸಾರ್ಕಾಸ್ಟಿಕಲಿ ಲೈಕ್ ಹಿ ಸೆಡ್ ಟು ದಿ ಫ್ಯಾರಿಸೀಸ್, ಐ ಡಿಡ್ ನಾಟ್ ಕಮ್ ಫಾರ್ ಯು ರೈಚಸ್ ಪೀಪಲ್, ಐ ಕೇಮ್ ಫಾರ್ ದಿ ಸಿನರ್ಸ್, ಐ ಕೇಮ್ ಟು ಕಾಲ್ ಸಿನರ್ಸ್ ಟು ರಿಪೆಂಟೆನ್ಸ್.
ಆಗ ಯೇಸು ಫರಿಸಾಯರಿಗೆ ಹೇಳಿದ ಹಾಗೆ ನಿಮಗೂ ಸಹ ಕಠಿಣವಾಗಿ ಹೇಳೋದೇನೆಂದ್ರೆ, ನಾನು ನೀತಿಯುಳ್ಳಂತಹ ಜನರಿಗಾಗಿ ಬರಲಿಲ್ಲ, ನಾನು ಪಾಪಿಗಳಿಗಾಗಿ ಬಂದೆನು, ಪಾಪಿಗಳನ್ನು ಮಾನಸಾಂತರಕ್ಕೆ ನಡೆಸಲು ಬಂದೆನು ಎಂಬುದಾಗಿ.
ಅಂಡ್ ಹಿ ವಿಲ್ ಪಾಸ್ ಬೈ ಯು ಆಲ್ ಟುಗೆದರ್.
ಎಲ್ಲ ಒಟ್ಟಾರೆಯಾಗಿ ದೇವರು ನಿಮ್ಮನ್ನ ಮುಂದೆ ಸಾಗಿಸುತ್ತಾರೆ.
ಅಂಡ್ ಯು ವಿಲ್ ಮಿಸ್ ದ ಲಾರ್ಡ್ ಕಂಪ್ಲೀಟ್ಲಿ ಲೈಕ್ ದ ಫ್ಯಾರಿಸೀಸ್ ಮಿಸ್ಡ್ ಹಿಮ್.
ಫರಿಸಾಯರು ಹೇಗೆ ದೇವರ ಒಂದು ಮಾರ್ಗವನ್ನ ತಪ್ಪಿಸಿಕೊಂಡ್ರಲ್ಲ, ಹಾಗೆ ನೀವು ಕೂಡ ದೇವರನ್ನ ತಪ್ಪಿಸಿಕೊಂಡಿದ್ದೀರಿ.
ವೈ ಡಿಡ್ ದೇ ಮಿಸ್ ದ ಲಾರ್ಡ್?
ಯಾಕೆ ಅವರು ಕರ್ತನನ್ನ ತಪ್ಪಿಸಿಕೊಂಡ್ಬಿಟ್ರು?
ವೈ ಡಿಡ್ ದ ಲಾರ್ಡ್ ಲೀವ್ ದೆಮ್ ಅಲೋನ್?
ಯಾಕೆ ದೇವರ ಅವ್ರನ್ನ ಒಬ್ಬಂಟಿಗರನ್ನಾಗಿ ಬಿಟ್ಬಿಟ್ರು ದೇವರು?
ಹಿ ಸೇಸ್ ಯು ಪೀಪಲ್ ಆರ್ ಹೆಲ್ತಿ. ಹಿ ಸೇಸ್ ಐ ಕೇಮ್ ಫಾರ್ ಸಿಕ್ ಪೀಪಲ್. ಓನ್ಲಿ ಸಿಕ್ ಪೀಪಲ್ ನೀಡ್ ಎ ಡಾಕ್ಟರ್. ವೈ ಡು ಯು ಹೆಲ್ತಿ ಪೀಪಲ್ ನೀಡ್ ಮೀ?
ಯೇಸು ಸ್ವಾಮಿ ಹೇಳಿದ್ದೇನಪ್ಪ ಅಂದ್ರೆ, ನೀವೆಲ್ಲರೂ ಆರೋಗ್ಯವಂತರಾಗಿದ್ದೀರಿ, ನಾನು ನಿಮಗೋಸ್ಕರ ಬರಲಿಲ್ಲ, ನಾನು ಬಂದಿದ್ದು ಅನಾರೋಗ್ಯಕ್ಕೀಡಾಗುವಂತವ್ರನ್ನ ಕಾಪಾಡಲಿಕ್ಕಾಗಿ ಎಂಬುದಾಗಿ ಯೇಸು ಹೇಳಿದ್ರು.
ಡು ಯು ಥಿಂಕ್ ದೇ ವರ್ ಹೆಲ್ತಿ? ಫಾರ್ ಫ್ರಮ್ ಇಟ್.
ಅವರು ಆರೋಗ್ಯವಾಗಿದ್ರು ಅಂತ ನೀವು ಅನ್ಕೊಳ್ತೀರಾ? ಅವರು ಆರೋಗ್ಯದಿಂದ ತುಂಬಾ ದೂರ ಉಳಿದಿದ್ರು.
ದೋಸ್ ಫ್ಯಾರಿಸೀಸ್ ವರ್ ದಿ ಸಿಕೆಸ್ಟ್ ಪೀಪಲ್ ಇನ್ ಇಸ್ರೇಲ್.
ಫರಿಸಾಯರು ಇಡೀ ಇಸ್ರೇಲ್ ನಲ್ಲೇ ಅಸ್ವಸ್ಥರಾಗಿದ್ದಂತವರಾಗಿದ್ದರು.
ವೈ ಡಿಡ್ ಜೀಸಸ್ ಸೇ ಯು ಪೀಪಲ್ ಆರ್ ಹೆಲ್ತಿ?
ಯಾಕೆ ಯೇಸು ಸ್ವಾಮಿ ಅವರಿಗೆ ನೀವು ಆರೋಗ್ಯವಂತರಾಗಿದ್ದೀರಿ ಎಂಬುದಾಗಿ ಹೇಳಿದ್ರು?
ಹಿ ವಾಸ್ ಬೀಯಿಂಗ್ ಸಾರ್ಕಾಸ್ಟಿಕ್.
ಯಾಕೆಂದ್ರೆ ಅವರನ್ನ ನಿಜವಾದ ಸ್ವರೂಪವನ್ನ ತೋರಿಸಲಿಕ್ಕಾಗಿ.
ಹಿ ವಾಸ್ ಟ್ರೈಯಿಂಗ್ ಟು ಶೋ ದೆಮ್ ದೇರ್ ಹಿಪಾಕ್ರಸಿ.
ಅವರಲ್ಲಿರುವಂತ ಕಪಟಿತನವನ್ನ ತೋರಿಸಲಿಕ್ಕಾಗಿ.
ಅಂಡ್ ಹಿ ವಾಸ್ ಶೋಯಿಂಗ್ ದೆಮ್ ದಟ್ ಹಿ ವುಡ್ ನಾಟ್ ಗೋ ಟು ಹೆಲ್ಪ್ ದೋಸ್ ಹೂ ಆರ್ ನಾಟ್ ಆನೆಸ್ಟ್.
ಅಂದ್ರೆ ದೇವರಲ್ಲಿ ಹೇಳಿ ಕೊಟ್ಟಿದ್ದೇನಂದ್ರೆ, ಯಾರು ಪ್ರಾಮಾಣಿಕರಾಗಿ ಎತ್ತರ ತರ ಇರೋದಿಲ್ಲಲ್ಲ, ಅವರನ್ನ ನಾನು ಕಾಪಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ.
ಯು ಸೀ ಹೌ ಈಸಿ ಇಟ್ ಇಸ್ ಟು ಕಮ್ ಟು ದ ಲಾರ್ಡ್.
ಕರ್ತನ ಬಳಿಗೆ ಬರಲಿಕ್ಕೆ ಇದು ಎಂತ ಸುಲಭ ಮಾರ್ಗ ಅಲ್ವಾ?
ಯು ಜಸ್ಟ್ ಗಾಟ್ ಟು ಬಿ ಆನೆಸ್ಟ್ ಅಬೌಟ್ ದ ಸಿನ್ ಇನ್ ಯೋರ್ ಹಾರ್ಟ್.
ನಿಮ್ಮ ಹೃದಯದಲ್ಲಿರುವಂತ ಪಾಪದ ವಿಷಯವಾಗಿ ನೀವು ಯಥಾರ್ಥರು ಮತ್ತು ಪ್ರಾಮಾಣಿಕರಾಗಿರ್ಬೇಕಷ್ಟೇ.
ಅಂಡ್ ಸೇ ಲಾರ್ಡ್ ದಿಸ್ ಎವ್ರಿ ಟೈಪ್ ಆಫ್ ಲಸ್ಟಿಂಗ್.
ನೀವು ಹೇಳಬೇಕು ಕರ್ತರೆ ಎಲ್ಲಾ ತರದ ಮೋಹಿಸುವಿಕೆ.
ಅಂಡ್ ಬಿಕಾಸ್ ಪಾಲ್ ವಾಸ್ ಆನೆಸ್ಟ್ ಯು ನೋ ವಾಟ್ ಹ್ಯಾಪನ್?
ನನ್ನಲ್ಲಿದೆ ಎಂಬುದಾಗಿ ಹೇಳಬೇಕು. ಪೌಲನು ಪ್ರಾಮಾಣಿಕನಾಗಿದ್ದನು, ಅದಕ್ಕೆ ಏನಾಯ್ತು ಗೊತ್ತಾ?
ಹಿ ಡಿಸ್ಕವರ್ಡ್ ಹೌ ದ ಹೋಲಿ ಸ್ಪಿರಿಟ್ಸ್ ಪವರ್ ಕುಡ್ ಹೆಲ್ಪ್ ಹಿಮ್ ಕೀಪ್ ಈವನ್ ದ 10th ಕಮಾಂಡ್ಮೆಂಟ್.
ಪವಿತ್ರಾತ್ಮನು 10th ಆಜ್ಞೆಯನ್ನ ಪಾಲಿಸಲಿಕ್ಕೆ ಸಹಾಯ ಮಾಡ್ತು ಪೌಲನಿಗೆ ಎಂಬುದಾಗಿ ಪೌಲನೇ ಗ್ರಹಿಸಿಕೊಂಡನು.
ಹೌ ದ ಹೋಲಿ ಸ್ಪಿರಿಟ್ಸ್ ಪವರ್ ಕುಡ್ ಡೆಲಿವರ್ ಹಿಮ್ ಫ್ರಮ್ ಲಸ್ಟಿಂಗ್ ವಿತ್ ಇನ್ ಹಿಸ್ ಹಾರ್ಟ್.
ಹೇಗೆ ಪವಿತ್ರಾತ್ಮನ ಬಲವು ಆತನ ಹೃದಯದಲ್ಲಿರುವಂತ ಮೋಹಿಸುವಿಕೆಯಿಂದ ಬಿಡುಗಡೆ ಮಾಡಿತು ಎಂಬುದಾಗಿ ಪೌಲನು ಗ್ರಹಿಸಿಕೊಂಡನು.
ದ ಬ್ಲಡ್ ಆಫ್ ಜೀಸಸ್ ವುಡ್ ಕ್ಲೆನ್ಸ್ ಹಿಸ್ ಪಾಸ್ಟ್ ಫೇಲಿಯರ್.
ಯೇಸುವಿನ ರಕ್ತವು ಆತನ ಹಿಂದಿನ ಕಾಲದ ಎಲ್ಲಾ ಸೋಲುಗಳನ್ನ ತೊಳೆದುಹಾಕ್ತು.
ಅಂಡ್ ದ ಹೋಲಿ ಸ್ಪಿರಿಟ್ಸ್ ಪವರ್ ವುಡ್ ಸೆಟ್ ಹಿಮ್ ಫ್ರೀ.
ಪವಿತ್ರಾತ್ಮನ ಬಲವು ಆತನನ್ನ ಬಿಡುಗಡೆಗೊಳಿಸ್ತು.
ಹಿ ಸೇಸ್ ಇನ್ ರೋಮನ್ಸ್ 8:2, ದ ಲಾ ಆಫ್ ದ ಸ್ಪಿರಿಟ್ ಹ್ಯಾಸ್ ಸೆಟ್ ಮೀ ಫ್ರೀ ಫ್ರಮ್ ದ ಲಾ ಆಫ್ ಸಿನ್ ಅಂಡ್ ಡೆತ್.
ರೋಮಾಪುರದವರಿಗೆ ಪತ್ರಿಕೆ 8:2 ವಚನದಲ್ಲಿ ಪೌಲನು ಏನ್ ಹೇಳ್ತಾನಪ್ಪ ಅಂದ್ರೆ, ಪವಿತ್ರಾತ್ಮನಿಂದಾದ ನಿಯಮವು ನನ್ನನ್ನು ಪಾಪ ಮರಣಗಳಿಂದ ಬಿಡಿಸಿತು ಎಂಬುದಾಗಿ.
ಯು ವಾಂಟ್ ದಟ್ ಎಕ್ಸ್ಪೀರಿಯನ್ಸ್? ಯು ವಾಂಟ್ ಕಮ್ ಇನ್ ಟು ಅ ಲೈಫ್ ವೇರ್ ದ ಲಾ ಆಫ್ ದ ಸ್ಪಿರಿಟ್ ಸೆಟ್ಸ್ ಯು ಫ್ರೀ ಫ್ರಮ್ ದಿಸ್ ಸ್ಲೇವರಿ ಟು ಲಸ್ಟ್ ಇನ್ ಯೋರ್ ಹಾರ್ಟ್?
ನಿಮ್ಮ ಹೃದಯದಲ್ಲಿನ ಮೋಹಿಸುವಿಕೆಗೆ ಗುಲಾಮರಾಗಿರುವಂತದ್ದರಿಂದ ಬಿಡುಗಡೆ ಹೊಂದುವಂತ ಜೀವಿತಕ್ಕೆ ನೀವು ಬರ್ತೀರಾ?
ಬಿ ಆನೆಸ್ಟ್.
ಪ್ರಾಮಾಣಿಕರಾಗಿರಿ.
Tell the Lord that you have come short, that you have failed, that you have sinned in your heart.
ಕರ್ತನಿಗೆ ಹೇಳ್ರಿ, ಕರ್ತನೆ ನನಗೆ ಕೆಳಮಟ್ಟಕ್ಕೆ ಇಳಿದಿದ್ದೇನೆ ಮತ್ತು ನಾನು ಪಾಪವನ್ನ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳ್ರಿ.
Ask him to forgive you and cleanse you in his blood.
ಆತನ ರಕ್ತದಿಂದ ನಿಮ್ಮನ್ನು ತೊಳೆಯಲ್ಪಡಲು ಮತ್ತು ಕ್ಷಮಿಸಲು ನೀವು ಕರ್ತನ ಬಳಿಗೆ ಹೋಗಿ ಕೇಳ್ಕೊಳ್ಳ್ರಿ.
And say, Lord, I never want to be dishonest again.
ಕರ್ತನಿಗೆ ಹೇಳ್ರಿ, ನಾನು ಇನ್ನು ಮುಂದೆ ಯಾವತ್ತೂ ಅಪ್ರಾಮಾಣಿಕನಾಗಿರಬಾರದು ಎಂಬುದಾಗಿ.
Ask him to fill you with his Holy Spirit and give you power within.
ಪವಿತ್ರಾತ್ಮನನ್ನ ತುಂಬಿಸುವಂತೆ ಮತ್ತು ಪವಿತ್ರಾತ್ಮನ ಬಲವನ್ನ ಕೊಡುವಂತೆ ಆತನ ಬಳಿ ಕೇಳ್ಕೊಳ್ಳ್ರಿ.
And you can be pure.
ಆಗ ನೀವು ಶುದ್ಧರಾಗಿರಲಿಕ್ಕೆ ಸಾಧ್ಯವಿದೆ. ಆಮೆನ್.